ಕಡೆ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಪದಾರ್ಥಗಳೇನೆ, ಆ ಮಿಕ್ಸ್ ಮಾಡೋ ಪೊಸಿಷನ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವು ಅಷ್ಟು ಫಸ್ಟ್ ಕ್ಲಾಸ್ ಪದಾರ್ಥ ಕೊಟ್ಟರೆ ಬಾಯಿಲೆ ಕಿಲ್ಲ ಕಡಿಗೆ ಮಾಡದೆ ಮಾಡಿರ್ತಾನೆ. ಕೆಲವು ಆರ್ಡಿನರಿ ಕೊಟ್ಟಿರ್ತಾರೆ, ಪಾಪ ಹ್ಯಾಂಗ್ ಮಾಡಿ ಇಲ್ಲಿಂದ ಮಾಡಿದ್ರಿ ಅಂತ ಕೇಳ್ತಾ ಆಚಾರ ಮಾಡಿರ್ತಾರೆ. ಇವತ್ತು ಮಾಡ್ತಾ ಇರೋದನ್ನು ಉಪಯೋಗಿಸ್ಕೊಳ್ಬೇಕು. ಅಡಿಯವನು ಅಂದ್ರೆ ವಸ್ತು ಕ್ರಿಯೇಟ್ ಮಾಡೋದಿಲ್ಲ, ಅವನು ಇರೋದನ್ನು ಉಪಯೋಗಿಸುತ್ತಾನೆ ಅಷ್ಟೇ. ಯೋಗಿಗಳು ಅಂದ್ರೆ ಹಾಕಿ ನಮಗೇನು ಭಗವಂತ ಕೊಟ್ಟಿದ್ದಾನೆ ಸರಿಯಾಗಿ ಆರ್ಗನೈಸ್ ಮಾಡ್ಕೊಳ್ಳುತ್ತಾನೆ, ಅದನ್ನು ಮಾಡ್ಕೊಂಡ ತಕ್ಷಣ ಯೋಗಿ ಆಗಿಬಿಡುತ್ತೆ. ಆ ಯೋಗದಲ್ಲಿ ತಾರತಮ್ಯ ಇದೆ, ಅದು ನಿಜ. ಬಹಳ ದೊಡ್ಡ ಯೋಗಿ ಆಗಬಹುದು, ಸಾಮಾನ್ಯ ಮಟ್ಟದ ಯೋಗಿ ಆಗಬಹುದು, ಆ ಥರ ರೀತಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋಕೆ ಬರುತ್ತೆ. ಅದನ್ನ ತಿಳ್ಕೊಂಡಾಗ ಕ್ಷೇತ್ರಜ್ಞಾನದ ಉಪಯೋಗ ಇದೇನೆ. ಇಷ್ಟೆಲ್ಲ ಕ್ಷೇತ್ರಜ್ಞಾನ ಅರ್ಥ ಮಾಡ್ಕೊಂಡು ಬಿಟ್ರೆ ಅದು ಅಪ್ಲೈ ಮಾಡ್ಕೊಳ್ಳೋದು ಬಹಳ ಸುಲಭ ಆಗಿಬಿಡುತ್ತೆ. ಅರ್ಜುನ ಇಷ್ಟು ಹೇಳಿ ಇನ್ನು ಮುಂದೆ ಇದೆ, ಇಚ್ಛಾ ದ್ವೇಷ ಸುಖಂ ದುಃಖಂ, ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತ ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಉದಾಹೃತಂ. ಇಷ್ಟನ್ನು ನಾನು ಕ್ಷೇತ್ರದ ವಿಕಾರಗಳಿವಿಷ್ಟು, ಅದು ಬೇಸಿಕ್ ಕ್ಷೇತ್ರ, ಇದು ಕ್ಷೇತ್ರದ ವಿಕಾರ ಇದು. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತ ಚೇತನ ಧೃತಿ. ಇಚ್ಛಾ, ಇಚ್ಛೆ ಬರಬೇಕಾದ್ರೆ ಇವೆಲ್ಲ ಇಲ್ಲದ್ರೂ ಇಚ್ಛೆ ಬರಲಿಕ್ಕೆ ಸಾಧ್ಯತೆನೇ ಇಲ್ಲ. ಇಚ್ಛೆ ಎರಡು ವಿಧ, ಸ್ವರೂಪದ ಇಚ್ಛೆ ಬೇರೆ, ಹೊರಗಿನ ಇಚ್ಛೆ ಬೇರೆ. ಸುಮ್ಮನೆ ಕೂತಿರ್ತಾನೆ ಬೇಡ ಅಂತಾನೆ, ತೋರಿಸ್ಬಿಡ್ತಾರೆ ಆ ಸ್ವಲ್ಪ ಕೊಡು ಅಂತ, ತಕ್ಷಣ ಎಂಟ್ ಆಗ್ತಾರೆ. ಇಚ್ಛೆ ಕ್ರಿಯೇಟ್ ಆಯ್ತು, ಇರೋದ್ರೆ ಎಕ್ಸ್ಪೋಸ್ ಆಯಿತು ಅಂತ ಅರ್ಥ. ಇಚ್ಛಾ ಇದು ಪ್ರಕೃತಿಯ ವೈಭವ, ಅದು ಒಂದು ಪ್ರಕೃತಿಯ ವಿಕಾರ. ಅದು ದ್ವೇಷ, ಬಂದು ಬೇಡ ಅಂದಿರ್ತಾನೆ, ನೋಡ್ತಾನೆ ಸುಮ್ಮನೆ ಕೂತು ಮಾತಾಡ್ತಾ, ಹಾವು ನೋಡ್ತಾ ಓ ತಕ್ಷಣ ಓಡ್ಬಿಡ್ತಾನೆ. ಅಕ್ಕ ಎಲ್ಲಿಂದ ಕ್ರಿಯೇಟ್ ಆಯ್ತು ಇದು ದ್ವೇಷ, ಅದು ನನಗೆ ಬೇಡ ಅಂತಕ್ಕಂಥ ಭಾವನೆ ಬಂತು. ಅದೆಲ್ಲಿಂದ ಬಂತು? ಇದು ಕ್ಷೇತ್ರದ ವಿಕಾರ. ಸುಖಂ ದುಃಖಂ, ಸುಖಂ ಅಂದ್ರೆ ಏನು? ಅನುಕೂಲ ವೇದನೆಯಂ ಸುಖಂ, ಪ್ರತಿಕೂಲ ವೇದನೆಯಂ ದುಃಖಂ. ನಮಗೆ ಬೇಕು ಅನಿಸಿದರೆ ಸುಖ, ಬೇಡ ಅನಿಸಿದ್ರೆ ದುಃಖ. ಡೆಫಿನೇಷನ್ ಅದಕ್ಕೆ ಅನುಕೂಲ ವೇದ ಅನುಕೂಲತೆಯ ವೇದನೆಯಂ ಸುಖಂ, ನಮಗೆ ಹಿತ ಅನಿಸಿದ್ರೆ ಸುಖ, ಅಹಿತ ಅನಿಸಿದ್ರೆ ದುಃಖ. ಇದೆಲ್ಲ ಪ್ರಕೃತಿಯ ಕ್ಷೇತ್ರದ ವಿಕಾರಗಳು. ಸಂಘಾತ ದೇಹ ಅಂತ ಅರ್ಥ. ಸಂಘಾತ ಅಂದ್ರೆ ಒಟ್ಟು ಅದರ ಒಂದು ಪ್ರಾಡಕ್ಟ್ ದೇಹ. ಸಂಘಾತ ಚೇತನ, ಚೇತನ ಅಂದ್ರೆ ಚಿತ್ತವ್ಯಾಪ್ತಿ ಅಂತ ಅರ್ಥ. ಚೇತನ ಚಿತ್ತವ್ಯಾಪ್ತಿ, ಚಿತ್ತವ್ಯಾಪ್ತಿ ಅಂದ್ರೆ ಮನಸ್ಸಿನ ಕೆಪಾಸಿಟಿ. ಕೆಲವು ಸಾಮಾನ್ಯ ಇರುತ್ತೆ, ಹೆಚ್ಚಿರುತ್ತೆ, ಅವರವ್ರ ರೀತಿಯಲ್ಲಿ ವರ್ಕ್ ಮಾಡ್ತಾರೆ. ಕೆಲವರಿಗೆ ಅನೇಕ ಕಡೆ ಗಮನ ಕೊಡೋ ಸಾಮರ್ಥ್ಯ ಇರ್ತದೆ, ಕೆಲವರಿಗೆ ಒಂದನ್ನೇ ಸಾಮಾನ್ಯ ರೀತಿಯ ಒಂದು ಶಕ್ತಿ ಇರ್ತದೆ, ಅದನ್ನು ದೊಡ್ಡದಾಗ್ತಾ ಹೋದ್ರೆ ಚೇತನ ಅಂತ ಕರೀತಾರೆ. ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯಭಿಧೀಯತೆ. ಆಚಾರ್ಯರು ಬೇರೆ ಕಡೆಗೆ ಇಂದ್ರಿಯಾಣ ಮನಶ್ಚಾಸ್ಮಿ ಅಂತ ಹೇಳಬೇಕಾದ್ರೆ ಅಲ್ಲಿ ಹೇಳಿರ್ತಾರೆ, ಅಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ ಬಹುಸ್ಮರಣ ಶಕ್ತಿಸ್ತು ಚೇತನಾ ಇತ್ಯಭಿಧೀಯತೆ. ಬಹು ಅನೇಕ ವಸ್ತುಗಳನ್ನು ಒಂದೇ ಕಾಲಕ್ಕೆ ನೋಡಿ ನೆನಪಿಟ್ಟುಕೊಳ್ಳೋ ಸಾಮರ್ಥ್ಯ ಇದ್ರೆ ಅದನ್ನ ಚೇತನ ಅಂತ ಕರೀಬೇಕು. ಧೃತಿ ಧೈರ್ಯ, ಧೃತಿ ಧೈರ್ಯಂ, ಇವೆಲ್ಲ ಇದರ ವಿಕಾರಗಳು. ಇಷ್ಟು ಹೇಳಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಉದಾಹೃತ. ಇದಿಷ್ಟನ್ನು ಕ್ಷೇತ್ರ ಅಂತ ಹೇಳಿ ಅದರ ವಿಕಾರ ಸಮೇತ ಹೇಳಿದ್ದೇನೆ ಅರ್ಜುನ, ಇದನ್ನ ಅರ್ಥ ಮಾಡಬೇಕು ಅಂತ ಹೇಳಿದ. ಈ ಪರಿಜ್ಞಾನ ಇದ್ರೆ ಆಗ ನಮಗೆ ವಿಶ್ವದ ಕಾನ್ಸೆಪ್ಟ್ ಏನು, ನಮ್ಮ ದೇಹದ ರಚನೆ ಹೇಗಾಗಿದೆ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಆಚಾರ್ಯರು ಬರೀತಾರೆ, ಇನ್ನೂ ಬರೀಲಿಲ್ಲ. ಆಚಾರ್ಯರು ಬರೀತಾರೆ ಇವನು ಬರೀ ತಿಳ್ಕೊಳ್ಳೋದು ಅಂದ್ರೆ ಪೂರ್ತಿ ಆಗಲಿಲ್ಲ, ಇಷ್ಟೇ ತಿಳ್ಕೊಂಡ್ರೆ ಸಾಲದು. ಮುಂದೆ ಪರಮಾತ್ಮ ಹೇಳುತ್ತಾನೆ ಈಗ ಅಧಿಪತಿಗಳು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಮುಂದಿನ ಪ್ರಶ್ನೆ. ಅಧಿಪತಿಗಳು ಯಾರಿದಕ್ಕೆ? ಪೃಥ್ವಿಗೆ ಅಧಿಪತಿ ಯಾರು ಅಂತ ಮುಂದಿನ ಪ್ರಶ್ನೆ. ನಮಗೆ ನಾವೇ ಅಧಿಪತಿ ಭ್ರಮೆ ಬಂದಿರೋದ್ರಿಂದ ತಿಳ್ಕೊಳ್ಳೋ ಯೋಚನೆ ಮಾಡೋದಿಲ್ಲ. ಪೃಥ್ವಿಗೆ ಅಧಿಪತಿ ಯಾರು? ಧರಾದೇವಿ, ಪೃಥ್ವಿದೇವಿ. ನಾವು ದೇವರಿಂದ ಹೇಳ್ತೇವೆ ಸಮುದ್ರವಸನೆ ದೇವಿ ಪರ್ವತನ ಮಂಡಿತೆ ವಿಷ್ಣುಪತ್ನಿ ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಈ ಕಲ್ಪನೆ ಸ್ತೋತ್ರ ಬಂದಿತ್ತು. ಅದಕ್ಕೆ ಧರಾದೇವಿ ಇದ್ದಾಳೆ, ಭೂದೇವಿ ಇದ್ದಾಳೆ, ಆಕೆ ಅದಕ್ಕೆ ಅಭಿಮಾನಿ ದೇವತೆಯಾಗಿದ್ದಾಳೆ. ಅಗ್ನಿ ಇದೆ, ಅದು ಅಗ್ನಿ ದೇವರಿದ್ದಾರೆ, ಅದಕ್ಕೆ ತೇಜಸ್ಸಿ ಅಗ್ನಿ ದೇವರಿದ್ದಾರೆ. ಆಕಾಶಕ್ಕೆ ಒಂದು ಹಂತದಲ್ಲಿ ಗಣೇಶ ಇದ್ದಾನೆ, ಕೊನೆಯ ಹಂತದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಇದ್ದಾಳೆ. ವಾಯುವಿಗೆ ಮರೀಚಿ ನಾಮಕ ವಾಯು, ಮರೀಚಿಯರು ಮರುತಾಮಸ್ವಿ ಬಂತಲ್ಲ, ಮರೀಸೋ ವಾಯು ವಾಯುದೇವರಲ್ಲ, ಮರೀಚಿ ಅಂತ ಒಬ್ಬ ವಾಯುಪುತ್ರರಲ್ಲಿ ಒಬ್ಬ ಈ ಕೆಲಸ ಮಾಡೋದು. ಮುಖ್ಯವಾಯು ಪ್ರಾಣಶಕ್ತಿ ಇದೆಯಲ್ಲ, ಅದು ಮುಖ್ಯ ಪ್ರಾಣ, ಪ್ರಾಣಶಕ್ತಿ ಮುಖ್ಯ ಪ್ರಾಣ. ಈ ವಾಯು ಫ್ಯಾನ್ ಹಾಕಿದ್ರೆ ಬರುತ್ತೆ, ಗಾಳಿ ಬಿಸಿದ್ರೆ ಬರುತ್ತೆ, ಆದರೆ ಆ ವಾಯು ಇದೆಯಲ್ಲ ಅದು ಪ್ರಾಣದೇವರು ಬಿಟ್ಟರೆ ಯಾವ ಪಂಪ್ ಹೊಡೆದ್ರು ಮತ್ತೆ ಬದುಕೋದಿಲ್ಲ. ಮುದೋಯ್ತಲ್ಲಿ ಒಂದ್ಸರ್ತಿ ವಾಯು ಹೊರಟೋಯ್ತು, ಪ್ರಾಣವಾಯು ಹೋಯ್ತು ಅಂದ ಮೇಲೆ ಏನು ಮಾಡ್ಲಿಕ್ಕೆ? ಈ ಗಾಳಿ ನಮ್ಮ ಕಂಟ್ರೋಲ್ ಇದೆ, ಪೂರ್ತಿ ಅಲ್ಲ, ಅಟ್ಲೀಸ್ಟ್ ಸ್ವಲ್ಪ ಸಮ್ ಎಕ್ಸ್ಟೆಂಟ್ ಇದೆ. ಪ್ರಾಣವಾಯು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೋಯ್ತು ಅಂದ್ರೆ ಆಕ್ಸಿಡೆಂಟ್ ನೋಡ್ತಲ್ಲಕ್ಕೆ ಹೋಗ್ಬಿಡುತ್ತಾರೆ, ಹುಡುಕಕ್ಕೂ ಬರೋದು, ಎಲ್ಲಿ ಕಾಣೋದಿಲ್ಲ. ಅದು ಸೀರಿಟ್ಟಿದ್ರು ಕೂಡ ಹೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಆಗ್ಲೇ. ಇದು ಪ್ರಾಣಶಕ್ತಿ ಇದು ಒಂದು. ಸೊ ಪ್ರಾಣಗಳು ಎರಡು ವಿಧ ಇದೆ. ಅದೇ ರೀತಿ ನೀರು, ವರುಣ ದೇವರು ನೀರಿಗೆ ಅಭಿಮಾನಿ ದೇವತೆ, ವರುಣನ ಆರಾಧನೆ ಮಾಡಿ ಪರ್ಜನ್ಯ ಜಪ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಪರ್ಜನ್ಯ ಜಪ ಮಾಡಿದ್ರೆ ಮಳೆ ಬರುತ್ತೆ, ನೀರು ಬಂದ್ರೆ ಟ್ಯಾಪ್ ತಿರುಸ್ತಾ ಕೂತ್ರೆ ನೀರು ಬರೋದಿಲ್ಲ, ಹೇಳ್ತಾರೆ ಸುಮ್ಮನೆ ನೀರಿಲ್ಲ ಮಾರಾಯ ಫಂಕ್ಷನ್ ಬಿಡು ಅಂತ ಹೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ಆಗ ನೀರು ಬಿಡ್ತಾ ಬಂದ್ಬಿಡುತ್ತೆ. ನಮಗೆ ಅವನ ಕೇಳ್ತಾನೆ ಗೊತ್ತು, ಕೇಳ್ಬಿಡ್ತಾರೆ ಗೊತ್ತಿಲ್ಲ, ಇದೇ ಪ್ರತಿಯಾಗಿ ದೇವ್ರ ಬಿಟ್ಟಿರೋದ್ರಿಂದ ಅದು ಅರ್ಥ ಆಗ್ತೇನೆ. ನೀರು ಹಾಕಿ ಬಿಡ್ತಾರೆ ದೇವ್ರ ನಾವು ನೀರು ಹಾಕಿ ಬಿಡ್ತಾನೆ, ಬರೋದಿಲ್ಲ ಜಪ ಮಾಡಿ ಬೇರೆ ಬರಬೇಕು. ಆಪ್ ವ್ಯವಸ್ಥೆ ನೀರು ಜಾಸ್ತಿ ಆಗಿದೆ ನಿಲ್ಲಿಸಿಬಿಡೋದ್ರೆ ನಿಲ್ಲಿಸಿಬಿಡೋದು, ಬೇಕು ಅಂದ್ರೆ ಬಿಟ್ಕೊಳ್ಳೋದು. ಈ ಥರ ಮತ್ತು ನಲ್ಲಿ ಆಪರೇಟ್ ಮಾಡೋಕ್ಕೆ ಹೇಗೆ ಬರುತ್ತಲ್ಲ, ಜ್ಞಾನಿಗಳು ಆ ರೀತಿ ಆಪರೇಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಯೋಗ ಅಂತ, ಮಳೆ ಬೇಕೋ ಮಳೆ ಬರಬೇಕು, ನಿಲ್ಲಬೇಕೋ ನಿಲ್ಲಬೇಕು, ಯಾವುದೋ ಫಂಕ್ಷನ್ ಇದೆ ಡಿಸ್ಟರ್ಬ್ ಆಗುತ್ತೆ ಮಳೆ ಬೇಡ ಹೋಯ್ತು, ಅರ್ಜೆಂಟ್ ಬೇಕು ಮಳೆ ಬರಬೇಕು. ಯೋಗಿಗಳ ಕಚೇರಿ ಇದೆಲ್ಲ ನಾನು ಕೇಳ್ತೇನೆ, ಮಳೆ ಬರಿಸಿದ ಯೋಗಿಗಳಿದ್ದಾರೆ, ಅನುಕೂಲ ಪ್ರಸಂಗ ಬಂದ ನಿಲ್ಲಿಸಿದ ಯೋಗಿಗಳು ಇದ್ದಾರೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಆ ಕಾಂಟ್ಯಾಕ್ಟ್ ಮಾಡೋ ಕ್ರಮ ಇದೆ. ಚಿಕ್ಕ ಮಕ್ಕಳಿಗೆ ಟ್ಯಾಪ್ ಇಸಿದ್ರೆ ನೀರು ಬರುತ್ತೆ ಅಷ್ಟೇ ಗೊತ್ತು ಅವರಿಗೆ, ಹಾಗೆ ಟ್ಯಾಪ್ ಹಾಕಿಸಿಬಿಟ್ಟು ನೀರು ಬರಬೇಕು ಎಲ್ಲರಿಗೂ ಕೂಡ, ಕನೆಕ್ಷನ್ ಇಲ್ಲ ಎಲ್ಲಿಂದ ನೀರು ಬರಬೇಕು ಅದಕ್ಕೆ. ಸರಿ, ಕನೆಕ್ಷನ್ ನೀರೇ ಇಲ್ಲ ಎಲ್ಲಿಂದ ಬರುತ್ತೆ ಈ ಮಧ್ಯೆ? ಎಲ್ಲ ಕಡೆ ಇದೆ, ಟ್ಯಾಂಕೇ ಇಲ್ಲ ನೀರಿಲ್ಲ, ಟ್ಯಾಂಕ್ ಫಿಲಪ್ಪೇ ಆಗಿಲ್ಲ ಮತ್ತೆ ನೀರಿಲ್ಲ, ಆ ಫಿಲಪ್ ಎದುರೊಳಗೆ ನೀರಿಲ್ಲ, ಕತೆ ಮುಗಿದೋಗುತ್ತಲ್ಲಿ. ಇಲ್ಲ ಅವ್ರಿಗೆ ಟ್ಯಾಪ್ ನೀರು ಬರೋದಾಗಿದ್ರೆ ಮಳೆ ಗಿಡ ಏನು ಬೇಕಾಗ್ತಿದ್ದಿಲ್ಲ ಮನುಷ್ಯನಿಗೆ. ಇವತ್ತು ಅದು ಹೇಗೋ, ಇವತ್ತು ವರುಣದೇವರು ಕೊಡದೆ ಹೋದರೆ ನೀರು ಬರೋ ಚಾನ್ಸಸ್ಸೇ ಇಲ್ಲ. ನೋಡಿ, ವರುಣ ಎಲ್ಲಿದ್ದಾನೆ ಗೊತ್ತೇನು? ನಮ್ಮ ಬಾಯಿಲಿ ನಾಲಿಗೆಯಲ್ಲಿ ವರುಣ ಇದ್ದಾನೆ. ಅದಕ್ಕೆ ಯಾವಾಗ ವೆಟ್ಟಿರುತ್ತೆ ಬಾಯಿಯೊಳಗೆ, ಯಾವಾಗ ಜೊಲ್ಲು ಬರೋದು ಯಾಕೆ ಗೊತ್ತೇನು? ಆಟೋಮೆಟಿಕ್ ಅಲ್ಲ, ಎಷ್ಟು ಹಾಕಿದ್ರೆ ಹೆಣದಲ್ಲಿ ನೀರು ಹಾಕಿರಿ ಒಣಗೋಗುತ್ತೆ ಹೊರತು ಜೊಲ್ಲಿರೋದಿಲ್ಲ. ಅದರೊಳಗೆ ವರುಣದೇವರು ಬಿಟ್ಟು ಹೋಗಿಬಿಟ್ರೆ ನೀರು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ವೆಟ್ಟಿರುತ್ತೆ, ಏನು ಆಶ್ಚರ್ಯ ಅದು? ಯಾವಾಗಲೂ ಅದನ್ನು ಎಷ್ಟು ಉಪಯೋಗ ಇದೆ ಅದರಿಂದ ಲೆಕ್ಕ ಹಾಕಿ. ವರ್ಣದೇವತೆ ಇರತಕ್ಕಂಥ ಜಾಗ ಅದು. ನಾಲಿಯಲ್ಲಿ ಬಿಸಿ ಇದೆ, ಎಲ್ಲ ಕಡೆಗೂ ನಮಗೆ ಬಿಸಿ ಇದೆ, ನಾಲಿಯಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅಗ್ನಿಯ ಸನ್ನಿಧಾನ ಅಲ್ಲಿ, ಅಗ್ನಿಯ ಸನ್ನಿಧಾನ ಬಡಿ ಇಡೀ ಬಾಡಿಯಲ್ಲಿರುತ್ತೆ, ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದು ಥರ್ಮಾಮೀಟರ್ ಇಡಬೇಕಾದ್ರೆ ಅಲ್ಲಿನೋ ಇಲ್ಲೇನೋ ಒಂದು ಕಡೆ ಇಡ್ತಾರೆ. ಅದು ಇಡಬೇಕಾದ್ರೆ ಆ ಜಾಗ ಎಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿಕ್ಕೆ ಸಾಧ್ಯ ಉಂಟೋ ಅದನ್ನು ತೋರಿಸ್ತಾರೆ. ಮಾತಾಡಲಿಕ್ಕೆ ಅಗ್ನಿ ಬೇಕೇ ಬೇಕು, ಅಗ್ನಿ ಅದನ್ನು ಮಾತಾಡಕ್ಕೆ ಆಗೋದಿಲ್ಲ. ಅದಕ್ಕೆ ಬಿಸಿ ಕಾಫಿ ಕೊಡ್ಬಿಡ್ತಾರೆ, ಜೋರ ಮಾತಾಡ್ತಾನೆ ನೋಡ್ರಿ. ಕಾಫಿ ಕುಡಿದ್ರೆ ಮಾತಾಡ್ತಾರೆ, ನೀರು ಕುಡಿದ್ರೆ ಮಾತಾಡ್ತಾರೆ, ಟಚ್ ಅಷ್ಟೇನೆ. ಅದು ವಿಷಯನೇ ಗೊತ್ತಿಲ್ಲ ಏನು ಮಾತಾಡ್ತೇನೆ, ಮತ್ತೆ ಕೃಷ್ಣಾರ್ಪಣೆ ಮಾತಾಡಲಿಕ್ಕೆ ಆಗೋದೇ ಇಲ್ಲ. ಕೂಗ್ತಾನೆ ಅನ್ಬೇಕು, ಮಾತಾಡ್ತಾನೆ ಅನ್ಬಾರ್ದು, ಅದಕ್ಕೆ ಕೂಗ್ತಾನೆ ಅಂತ ಹೇಳ್ಬೇಕಷ್ಟೆ. ಬಿಸಿ ಬಿಸಿ ಬಿಡಿಸಿ ಹಾಯ್ ಅಂತಾನೆ, ಯಾಕೆ ಅಗ್ನಿ ಕಾಂಟ್ಯಾಕ್ಟ್ ಮಾಡಿಸುತ್ತೆ. ಅಗ್ನಿ ಹಾಯ್ ಅನ್ಸುತ್ತೆ, ತಕ್ಷಣ ಹಾಯ್ ಅನ್ಸುತ್ತೆ. ಅಗ್ನಿ ವಾಗಭಿಮಾನಿ ದೇವತೆ ಆದ್ದರಿಂದ ಇಮ್ಮಿಡಿಯೇಟ್ ಆಗಿ ಬಾಯಿ ಓಪನ್ ಆಗಿಬಿಡುತ್ತೆ. ಇದು ವಿಶೇಷ. ಅದು ಎಚ್ಚರ ತಪ್ಪಿದವರಿಗೆ ಬರೆ ಹಾಕ್ತಾರೆ, ಸಾಮಾನ್ಯವಾಗಿ ಎಚ್ಚರ ತಪ್ಪಿದ್ರೆ ಬರೆ ಹಾಕ್ತಾರೆ, ತಕ್ಷಣ ಎಚ್ಚರ ಬರುತ್ತೆ ಅಂತ ಸಾಮಾನ್ಯವಾದ ಕಲ್ಪನೆ. ಯಾಕೆ ಅಗ್ನಿಯಿಂದ ಆ ಕೆಲಸವಾಗ್ತದೆ ಅಂತ ಅರ್ಥ. ಅಂದ್ರೆ ಇವೆಲ್ಲ ಇದನ್ನು ತಿಳ್ಕೊಂಡವರು ಯೋಗಿಗಳಾಗಿಬಿಡ್ತಾರೆ. ತಿಳ್ಕೊಂಡು ಉಪಾಸನೆ ಮಾಡಕ್ಕೆ ಶುರು ಮಾಡಿಬಿಟ್ರೆ, ಅದನ್ನ ಧ್ಯಾನ ಮಾಡ್ತಾ ಕೂತ್ಬಿಟ್ರೆ ಸಾಮರ್ಥ್ಯ ಜಾಸ್ತಿ ಆಗ್ತಾ 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 ಅವನು ಸ್ವತಃ ಅದನ್ನ ಆ ದೇವತೆಗಳ ಅನುಗ್ರಹದಿಂದ ಸಾಧಿಸ್ತಕ್ಕಂತ ಹಂತ ತಲುಪಿಟ್ಟು ಬಿಡ್ತಾನೆ. ಅದೇ ರೀತಿ ಅವ್ಯಕ್ತ ತತ್ವಕ್ಕೆ ಮಹಾಲಕ್ಷ್ಮಿ ದೇವತೆಯೇ ಇದ್ದಾಳೆ. ಅದಕ್ಕೆ ಇಂದ್ರಿಯಗಳಿಗೆ ಪ್ರತಿಯೊಂದು ಇಂದ್ರಿಯಕ್ಕೆ ಒಬ್ಬ ದೇವರಿದ್ದಾರೆ. ನಮಗೆ ಪ್ರತಿಯೊಂದಿಗೂ ಡಾಕ್ಟರ್ ಇದ್ದಾರೆ ಗೊತ್ತಿದ್ರು, ದೇವರಿದ್ದಾರೆ ಗೊತ್ತಿಲ್ಲ ನಮಗೆ. ಏ ಏಂತೆ ಒಬ್ಬ ಡಾಕ್ಟರ್ ಇದ್ದಾರೆ ಬಿಡಿ ಅಂತ ಹೇಳಿಬಿಡ್ತಾನೆ. ಆದರೆ ಆ ದೇವತೆಗಳಿದ್ದಾರೆ, ಇದು ಆಶ್ಚರ್ಯ. ಡಾಕ್ಟರ್ ಸರಿ ಮಾಡ್ತಾನೆ, ದೇವತೆಗಳು ಸರಿ ಮಾಡ್ತಾರೆ. ದೇವತೆಗಳು ಸ್ತೋತ್ರ ಮಾಡಕ್ಕೆ ಬಯಸಿದ್ದಾರೆ, ಸರಿ ಮಾಡೇ ಬಿಡ್ತಾರೆ. ಎಷ್ಟು ಹುಟ್ಟು ಕುಳ್ಳರು ವಾದಿರಾಜ ಸ್ವಾಮಿಗಳು ಗುಜರಾತ್ ಪ್ರಾಂತದಲ್ಲಿ ಸಂಚಾರ ಮಾಡ್ತಾ ಇದ್ರು. ಅಲ್ಲಿ ಒಬ್ಬ ಬಿಡಿ ಸನ್ಯಾಸಿಗಳು, ಕೃಷ್ಣಯ್ಯತಿ ಅಂತ ಒಬ್ಬ ಸನ್ಯಾಸಿಗಳಿದ್ರಂತೆ ಪಾಪ. ಅವ್ರಿಗೆ ಕಣ್ಣಿಲ್ಲ, ಹುಟ್ಟು ಕುರುಡ ಪಾಪ, ಕಣ್ಣಿರಲೇ ಇಲ್ಲ. ಅವ್ರು ಹೇಳಿದರು, ತುಂಬಾ ಕೇಳಿಕೊಂಡ ಬಹಳ ಸಿದ್ಧ ಪುರುಷರು ವಾದಿರಾಜ ಸ್ವಾಮಿಗಳು ಅಂದ್ರೆ ಸತ್ತವರು ಬರೆಸುವಷ್ಟು ಕೆಪಾಸಿಟಿ ಇತ್ತಂತವ್ರಿಗೆ, ಅಂತ ಮಹಾನುಭಾವ. ಅಂಥವ್ರನ್ನ ಕೇಳಿಕೊಡ್ತಾರೆ ಸ್ವಾಮಿ, ನನ್ನ ಕಣ್ಣು ಕೊಡಿ ಅಂತ ಕೇಳಿದಾಗ ಯೋಚನೆ ಮಾಡಬೇಡಿ ಅಂತ ಹೇಳಿ ಮಧ್ವಾಷ್ಟಕ ಬರ್ಕೊಟ್ರಂತೆ. ಭಕ್ತಿಂ ಶ್ರೀರಮಣಸ್ಯ ಪಾದಯುಗಲೇ ಪ್ರೀತ್ಯಾ ಪ್ರದೇಹೀಸೆ ಬಚ್ಚಿತ್ತಂ ಸ್ವತ್ಪದ ಚಿಂತನರಥಂ ಕುರು ಅಂತ ಸ್ತೋತ್ರ ಮಾಡ್ತಕ್ಕಂತಹ ಗು ಸ್ವಾಮಿನ್ ಪ್ರಾಣಗಣಾಧಿನಾಥ ದಯಯ ದಾಸಂ ಹಿ ಮಾ ಉದ್ಧಾರ. ಈ ಅಷ್ಟಕ ಬರ್ಕೊಟ್ಟು ಹೇಳ್ಕೊಡಿ ಅಂತ ಹೇಳ್ತಾ ಇರಿ ಅಂತ ಹೇಳಿದರೆ ಅದು ಕಣ್ಣು ಬಂದೇ ಬಿಡುತ್ತಂತಾಗಲಿ. ಇವತ್ತಿಗೂ ಫಲಶ್ರುತಿ ಅದು. ಒಂದು ಆ ಮಧ್ವಾಷ್ಟಕ ಹೇಳಿದ್ರೆ ಕಣ್ಣು ಬರ್ತದೆ ಎಂಬುದು, ಹೋಗುದು ಕಣ್ಣು ಬರ್ತದೆ, ಇರೋ ಕಣ್ಣು ಸರಿ ಹೋಗ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಅಷ್ಟು ಸಿದ್ಧಿ ಇರತಕ್ಕಂಥದ್ದು. ಯಾರು ದೇವತೆಗಳದಕ್ಕೆ? ಕಣ್ಣಿಗೆ ಸೂರ್ಯ ದೇವತೆ ಕಿಂತ ಬಂದಿದೆ, ಶಶಿಸೂರ್ಯ ನೇತ್ರಂ. ಅರ್ಜುನ ನೋಡಿದಾಗ ಕಣ್ಣು ಸೂರ್ಯಚಂದ್ರನ ನೋಡ್ತಾನೆ ಅರ್ಜುನ. ನಾವು ಸುಮ್ಮನೆ ನೋಡಿ ಕೇಳ್ತೇವೆ ಅಷ್ಟೇ, ಅರ್ಜುನ ನೋಡಿದ ಅರ್ಥನೂ ಮಾಡ್ಕೊಂಡ್ಬಿಟ್ಟ. ಸೂರ್ಯಚಂದ್ರ ಕಣ್ಣಲ್ಲಿ ಇದ್ದಾರಾದ್ರಿಂದ ಸೂರ್ಯನ ಆರಾಧನೆ ಮಾಡಿದರೆ ಕಣ್ಣು ಬರಲೇಬೇಕು ಅಂತಾರೆ. ಸೂರ್ಯ ಕಣ್ಣು ಕೊಡತಕ್ಕಂಥ ದೇವತೆ. ಆಮೇಲೆ ಕಿವಿಗೆ ಚಂದ್ರ ದೇವತೆ, ಕಿವಿಗೆ ಚಂದ್ರ ದೇವತೆ, ಕಣ್ಣಿಗೂ ದೇವತೆ ಒಂದು, ಸೂರ್ಯಚಂದ್ರ ಇಬ್ಬರು ಕಣ್ಣಿಗೆ ದೇವತೆಗಳು, ಚಂದ್ರ ವಿಶೇಷವಾಗಿ ಕಿವಿಗೆ ದೇವತೆ ಪ್ಲಸ್ ಉಳಿದ ದಿಗ್ದೇವತೆಗಳು. ಕುಬೇರಾಜ 10 ದಿಕ್ಕಿನ ದೇವತೆಗಳಿದ್ದಾರೆ, ಅವೆಲ್ಲ ಕಿವಿಗೆ ದೇವತೆಗಳು. ಕಣ್ಣು ನೋಡಿ, ಮುಂದೆ ಮಾತ್ರ ಕಾಣಿಸುತ್ತೆ, ಹಿಂದೆ ಹಿಂದೆ ಕಾಣಿಸೋದಿಲ್ಲ. ಮುಂದೆ ಕಂಡೇ ಎಷ್ಟು ಅನಾಹುತ, ಇದ್ರೆ ಟಿವಿ ಎಲ್ಲ ಕಡೆ ಟಿವಿ ಹಾಕೋಬಿಡ್ತೀವಿ, ಅದ್ರೊಳಗೆ ಹೀಗೆ ಎಲ್ಲಿ ಬೇಕಾದ್ರೆ ನೋಡಕ್ ಬರ್ತೀವಿ, ಆ ಥರ ಮಾಡಿಬಿಡ್ತೀವಿ. ಕಿವಿ ಹಾಗಲ್ಲ, ಎಲ್ಲ ಕಡೆ ಕೇಳಿಸುತ್ತೆ. ಯಾತಕ್ಕೆ ಕಿವಿ ಎಲ್ಲ ಕಡೆ ಯಾತಕ್ಕೆ ಕೇಳಿಸುತ್ತೆ? ಕಣ್ಣು ಎದುರು ಮಾತ್ರ ಯಾಕೆ ನೋಡುತ್ತೆ? ಸುಮ್ಮನೆ ಯೋಚನೆ ಮಾಡಿ, ಯೋಚನೆ ಮಾಡೋಷ್ಟು ಟೈಮೇ ನಮಗಿಲ್ಲ. ಈ ಮಧ್ಯೆ ಯೋಚನೆ ಮಾಡೋ ಅಭ್ಯಾಸ ನಮಗಿಲ್ಲ. ನಮಗೆ ಪಾಸ್ ಆಫ್ ಎಲ್ಲ ಚಿಂತನೆ ಮಾಡೋದು ಗೊತ್ತೇ ಹೊರತು ಶಾಸ್ತ್ರ ಚಿಂತನೆ ಗೊತ್ತೇ ಇಲ್ಲ. ಅದಕ್ಕೆ ಹೇಳ್ತಾರೆ, ದೇವತೆಗಳು ಯಾರು ಗೊತ್ತಾ? ಅದಕ್ಕೆ ಅಷ್ಟ ದಿಕ್ಕಿನ ದೇವತೆಗಳು ಕೂಡ ದಶ ದಿಕ್ಕಿನ ದೇವತೆಗಳು ಅಭಿಮಾನಿಗಳಾದ್ದರಿಂದ ಎಲ್ಲರೂ ಫಂಕ್ಷನ್ ಮಾಡಿದ್ರೆ ಎಲ್ಲ ಕೇಳಿಸುತ್ತೆ ಅಂತಾರೆ. 10 ದಿಕ್ಕಿನ ದೇವತೆಗಳು ಕೂಡ ಅದಕ್ಕೆ ದೇವತೆಗಳು, ಇಂದ್ರ, ಅಗ್ನಿ, ಯಮ, ಆಮೇಲೆ ನಿರೃತಿ, ವರುಣ, ವಾಯು, ಕುಬೇರ, ಚಂದ್ರ, ಈಶಾನ, ಅನಂತ, ಬ್ರಹ್ಮ, 10 ಜನ ದೇವತೆಗಳು ಅದಕ್ಕೆ. ಆದ್ರಿಂದ 10 ದಿಕ್ಕು ಮೇಲೆ ಕೆಳಗೆ ಎಲ್ಲ ಕಡೆಯಿಂದ ನಮಗೆ ಕೇಳಿಸುತ್ತೆ. ಕಿವಿ ಕಾನ್ಸೆಪ್ಟೇ ಬಹಳ ವಿಚಿತ್ರವಾದದ್ದು. ಪರಮಾತ್ಮ ಕಣ್ಣಿಟ್ಟು ಕಿವಿ ಒಂದು ಡೈರೆಕ್ಷನ್ ಇಟ್ಟು ಹಾರನ್ ಮಾಡೋ ಪ್ರಯೋಜನ ಇರ್ತಿರಲಿಲ್ಲ. ಹಿಂದಿನಿಂದ ಕೇಳಬೇಕಾದ ಕಾರಣ ಏನದಕ್ಕೆ? ಹಿಂದಿನಿಂದ ಹಾರನ್ನ ಯಾತಕ್ಕೆ ಬಂತು? ಅದು ನೋಡದೇ ಇದ್ದವನಿಗೂ ಕೇಳಿಸೋ ಶಕ್ತಿ ಅದಕ್ಕೆ. ಆದ್ದರಿಂದ ಇದಕ್ಕೆ ದೇವತೆಗಳು ಹಾಗಿದ್ದಾರೆ. ಕೈಗೆ ದೇವತೆ ಇದ್ದಾರೆ, ದಕ್ಷ ಪ್ರಜಾಪತಿ ಕೈಗೆ ದೇವತೆ. ಕಾಲಿಗೆ ದೇವತೆಗಳಿದ್ದಾರೆ, ಕಾಲದ ಯಾತಕ್ಕೆ ಹೋಗುತ್ತೆ ಇಲ್ಲದ್ರೆ? ಆ ದೇವತೆಗಳು ಬಿಟ್ಟರೆ ಕಾಲು ಹೋಗ್ಬಿಡುತ್ತೆ. ಕಾಲಿಗೆ ಯಜ್ಞ ಮತ್ತು ಶಂಭು ಅಂತ ಇಬ್ಬರು ಇದ್ದಾರೆ, ಇಂದ್ರದೇವರ ಮಕ್ಕಳು ಅವರಿಬ್ಬರು ಕೂಡ. ಯಜ್ಞ ಶಂಭು, ಆ ಶಂಭು ಋಷಭ ಅಂತ ನಾಮಾಂತರ, ಅವರಿಂದ ಜಯಂತ ಅಂತ ನಾಮಾಂತರ ಯಜ್ಞನಿಗೆ. ಯಜ್ಞ ಋಷಭ ಜಯಂತ ಶಂಭು ಅಂತ ಹೇಳಿ ನಾಮಾಂತರಗಳು. ಅವರು ಬಲಗಾಲಿಗೆ ಜಯಂತ, ಎಡಗಾಲಿಗೆ ಶಂಭು, ಈ ರೀತಿ ನಾಲ್ಕು ಜನ ದೇವತೆಗಳು ಅದಕ್ಕಿದ್ದಾರೆ. ಚಿಂತನೆ ಮಾಡಿದರೆ ಕಾಲೋರ ಪ್ರಸಂಗನೇ ಬರೋದಿಲ್ಲ. ಇದೆಲ್ಲ ಬುದ್ಧಿಗೆ, ಸಾಕ್ಷಾತ್ ಪಾರ್ವತಿ ದೇವಿ ಅಭಿಮಾನಿ ದೇವತೆ ಬುದ್ಧಿಗೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹೃದಯ ನಾರಮ್ಮ ಅಂತ ಕೇಳ್ತಾರಲ್ಲ, ಬುದ್ಧಿಗೆ ಪಾರ್ವತಿದೇ ಅಭಿಮಾನಿ ದೇವರು. ಗಣೇಶನೂ ಹೌದು, ಅದು ಪ್ರಧಾನವಾಗಿ ಗಣೇಶರು, ಅದಕ್ಕಿಂತ ಬೇರೆ ಸರಸ್ವತಿ ಭಾರತೀಯರು, ಇನ್ನೂ ಮೇಲೆ ಸಾಕ್ಷಾತ್ ಅದವರು ಇದ್ದಾರೆ. ಇದೆಲ್ಲ ಯೋಚನೆ ಮಾಡ್ತಾ ಹೋದಂತೆ ಯಾರು ಆರಾಧನೆ ಮಾಡಿ ಬುದ್ಧಿ ತೀಕ್ಷ್ಣ ಆಗಿಬಿಡುತ್ತೆ. ಸರಸ್ವತಿ ಭಾರತಿ ಪಾರ್ವತಿಯವರು ಆರಾಧನೆ ಮಾಡಿದವರಿಗೆ ಬುದ್ಧಿ ಹರಿತವಾಗುತ್ತೆ ಅಂತ ಹೇಳುತ್ತಾರೆ. ಅವರೆಲ್ಲಿದ್ದಾರೆ ಮಹಾನ್ವರು, ಇವರ ಬುದ್ಧಿನೂ ಹೋಗ್ಬಿಡುತ್ತೆ. ಅವರಿಗೆ ಎಕ್ಸಿಸ್ಟೆನ್ಸೇ ಒಪ್ಪಲಿಕ್ತಾ ಇರಲಿಲ್ಲ ಇವರು, ಇನ್ನು ಆರಾಧನೆ ಮಾಡೋದೇನು ಬಂತು? ಇವತ್ತು ನಮಗೆ ಒಂದು ಪೇಪರ್ ತನಿಷ್ಠಾನ ಮೂವ್ ಆಗೋದಿಲ್ಲ, ಸಂಬಂಧಪಟ್ಟ ಕ್ಲರ್ಕ್ ಮೂವ್ ಮಾಡಿಸೋಕೆ ನಮಗೆ ಗೊತ್ತಿದೆ. ಈ ಪೇಪರ್ ಮೂವ್ಮೆಂಟ್ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಳೆ ತನಿಷ್ಠಾನೆ ಬರುತ್ತೆ, ಸೂರ್ಯ ತನಿಷ್ಠಾನೆ ಬರುತ್ತೆ ಅಂತ ತಿಳ್ಕೊಂಡ್ಬಿಡ್ತೇವಲ್ಲ, ಎಷ್ಟು ತಪ್ಪಿದೆ ಅದು. ಅದನ್ನೆಲ್ಲ ಆಪರೇಟ್ ಮಾಡೋ ವ್ಯಕ್ತಿಗಳಿದ್ದಾರೆ, ದೇವತೆಗಳಿದ್ದಾರೆ, ಅವರೆಲ್ಲರ ಮೇಲೆ ಪರಮಾತ್ಮ ಇದ್ದಾರೆ. ತೇನ ವಿನಾ ತೃಣಮಪಿ ನನಚರ ಮತ್ತ ಸರ್ವಂ ಪ್ರವರ್ತತೆ. ಈಗ ಭಗವದ್ಗೀತೆ ಹೊಸ ವಿಶ್ವದ ಪರಿಚಯ ಮಾಡಿಕೊಡ್ತಾ ಇದೆ. ಇಡೀ ವಿಶ್ವದ ವ್ಯಾಪ್ತಿ ಏನು, ಅಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳು ಯಾರು, ಅದರಿಂದ ಏನೇನಾಗುತ್ತೆ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇಚ್ಛೆ ಬಹುಮಾನಿ ದೇವತೆಗಳಿದ್ದಾರೆ, ಸಾಕ್ಷಾತ್ ಭಾರತೀ ದೇವಿ ಇಚ್ಛೆ ಬಹುಮಾನಿ ದೇವತೆ. ಅದು ಒಳ್ಳೆ ಇಚ್ಛೆ ಬರಬೇಕಾದ್ರೆ ಅವರ ಅನುಗ್ರಹ ನಮಗೆ ಬೇಕು. ಇಚ್ಛಾ ಸುಖಂ ದುಃಖಂ, ಸುಖಕ್ಕೆ ವಾಯುದೇವರ ಅಭಿಮಾನಿ ದೇವತೆಗಳು, ಅದಕ್ಕೆ ಸುಖತೀರ್ಥರು ಅಂತ ನಮಗೆ ಹೆಸರು. ಸುಖಕ್ಕೆ ವಾಯುದೇವರ ಅಭಿಮಾನಿ ದೇವತೆಗಳು ನೆನಪಿಟ್ಕೊಂಡಿರಬೇಕಾದ್ರೆ, ದುಃಖಕ್ಕೆ ಕಲಿ ಮೊದಲಾದ ದೇವತೆಗಳು ಅಭಿಮಾನಿ ದೇವತೆಗಳು, ಕಲಹಕ್ಕೆ ಕಲಿ ಅದಕ್ಕೆ ಅಭಿಮಾನಿ ದೈತ್ಯವು, ಹೆಸರಿಗೆ ದೀನ ದೇವತೆ ಅಂತ ಹೆಸರು ಅವರಿಗೆಲ್ಲ ಕೂಡ ದೈತ್ಯವು ಹಾಗಿರ್ತಾನೆ. ಸಂಘಾತ ಚೇತನ ಧೃತಿ, ಚೇತನಿಗೆ ಮಹಾಲಕ್ಷ್ಮಿ ದೇವಿ ದೇವತೆಯಾಗಿದ್ದಾಳೆ. ಧೃತಿ ಧೈರ್ಯಕ್ಕೆ ದೇವತೆಗಳಿದ್ದಾರೆ. ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ರೆ ಅರ್ಜುನ, ಇದನ್ನ ಕ್ಷೇತ್ರ ಅಂತ ಕರೀತಾರೆ. ಅದು ಇನ್ನೊಂದು ಪ್ರಶ್ನೆ ಇದೆ, ಜ್ಞಾನ ಅಂದ್ರೆ ಏನು ಅಂತ ಕೇಳಿದನಲ್ಲ ಭಗವಂತ, ಅದನ್ನು ಹೇಳ್ತಾ ಇದ್ದಾನೆ. ಜ್ಞಾನ ಅಂದ್ರೆ ಏನು ಬಹಳ ಮುಖ್ಯ. ಈಗ ಆ ಪ್ರಶ್ನೆ ಎರಡರ್ಥ ಅಂತ ಸರ್ ಹೇಳ್ತಾರೆ. ಜ್ಞಾನ ಅಂದ್ರೆ ಅನ್ನೋದಕ್ಕೆ ಎರಡರ್ಥ, ಜ್ಞಾನ ಅಂದ್ರೆ ಏನು, ಜ್ಞಾನ ಸಾಧನ ಯಾವುದು ಅಂತ ಇನ್ನೊಂದು ಅರ್ಥ. ಜ್ಞಾನ ಭಾವ ಸಾಧನ, ಕರಣ ಸಾಧನ ಅಂತ ಎರಡರ್ಥ ಮಾಡಬೇಕು ಅದಕ್ಕೆ. ಜ್ಞಾನ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು ಮತ್ತು ಜ್ಞಾನ ಸಾಧನೆ ಏನ್ ಮಾಡಬೇಕು, ಎರಡು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಭಗವಂತ. ಉತ್ತರ ಹೇಳ್ತಾ ಇದ್ದಾನೆ ಈಗ ಅರ್ಜುನ, ಜ್ಞಾನ ಹೇಗೆ ಸಾಧನೆ ಮಾಡಬೇಕು ಗೊತ್ತಾ ಹೇಳುತ್ತಾರೆ. ನಮಗೆ ಈಗ ಜ್ಞಾನ ಸಾಧನೆ ಮಾಡಬೇಕು ಅಪೇಕ್ಷೆ ಇದ್ದವರಿಗೆ ಇಲ್ಲಿರತಕ್ಕಂಥ ಶ್ಲೋಕಗಳು ಬಹಳ ಮುಖ್ಯ. ಅದಿಷ್ಟು ಬಾಯ್ಪಾಠ ಮಾಡಿ ನಿತ್ಯ ಓದ್ತಿದ್ರೆ ಸಮಸ್ಯೆ ಬರೋದಿಲ್ಲ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿ ಆರ್ಜವಂ ಇದೆಲ್ಲ ಪರಮಾತ್ಮ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಅಮಾನಿತ್ವಂ ಅದಂಭಿತ್ವಂ, ಅಮಾನಿತ್ವ ಅದಂಭಿತ್ವ ಅಹಿಂಸಾ ಕ್ಷಾಂತಿ ಆರ್ಜವಂ, ಹೀಗೆ ಒಂದೊಂದು ಗುಣ ಪಟ್ಟಿ ಮಾಡ್ತಾ ಹೋಗ್ತಾರೆ. ಆ 20 ಗುಣಗಳ ಪಟ್ಟಿಯನ್ನು ಭಗವಂತ ಕೊಡ್ತಾನೆ, ಸರಿಯಾಗಿ ಘೋಷಣೆ ಮಾಡಬೇಕಾದ. ಮೊದಲನೇದಾಗಿ ಅಮಾನಿತ್ವಂ, ಯಾರಿಗೆ 20 ಗುಣಗಳಿರ್ತವೆ ಅವರಿಗೆ ಜ್ಞಾನ ಬರ್ತದೆ ಅಂತ ಅರ್ಥ. ಯಾರಿಗೆ ಅದಿಲ್ಲ, ಒಂದು ನಿಮಿಷ ಆದ್ರೆ ಜ್ಞಾನ ಕಡಿಮೆ ಆಗ್ತದೆ, 20 ನಿಮಿಷ ಆದ್ರೆ ಗೋವಿಂದ, ಒಂದು ನಿಮಿಷ ಆದ್ರೂ ಕೂಡ ಅವನಿಗೆ ಜ್ಞಾನ ಪೂರ್ಣ ಬರೋದಿಲ್ಲ. ಅಮಾನಿತ್ವಂ, ಮಾನ ಅಂದ್ರೆ ಏನು, ಒಂಥರ ಸ್ವಾಭಿಮಾನ, ಒಳ್ಳೆ ಸ್ವಾಭಿಮಾನ ತಪ್ಪಲ್ಲ, ದುರಭಿಮಾನ ಇರ್ತದೆ ಅದಿರಬಾರದು. ನನ್ನ ಬಿಟ್ಟರೆ ಇಲ್ಲ, ಈಶ್ವರೋ ಹಮ್ಮಾಮ್ ಹೋಗಿ ಮುಂದೆ ಹೇಳಿ, ನನ್ನ ಬಿಟ್ಟರೆ ಇಲ್ಲ, ಈ ಭಾವನೆ ಇದ್ದವನು ಜ್ಞಾನ ಬರೋ ಚಾನ್ಸೇ ಇಲ್ಲ. ಯಾಕೆ ಕೇಳೋದೇ ಇಲ್ಲ, ಅದ್ರ ಜ್ಞಾನದಿಂದ ಬರುತ್ತೆ ಅವನಿಗೀಗ. ನನ್ನ ಬಿಟ್ಟರೆ ಇಲ್ಲ ಅಂದ್ರೆ ಕೇಳಾಗಿಲ್ಲ ಅವನೀಗ, ಅದು ಗೊತ್ತಿಲ್ಲ ಅಂದ್ರೆ ಯಾರು ಹೇಳ್ಕೊಡ್ತಾರೆ, ಗೊತ್ತಿದೆ ನನಗೆ ಗೊತ್ತಿದೆ ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ ಅವನಿಗೆ, ಕತೆ ಮುಗಿತವನು. ಅಮಾನಿತ್ವಂ, ನಮ್ಮಲ್ಲಿ ದುರಭಿಮಾನವನ್ನು ಬಿಡಬೇಕು ಅಂತ ಮೊದಲನೇ ಅರ್ಥ. ಮತ್ತು ಮನುಷ್ಯನ ಕಾರ್ತಕರ ಭಾರಿ ದೊಡ್ಡ ರೋಗಗಳಲ್ಲಿ ಒಂದು ಈ ದುರಭಿಮಾನ. ಅದಂಭಿತ್ವಂ, ಅದಂಭತ್ವ, ದಂಭ ಅಂದ್ರೆ ದಂಭ ಇರೋಣ ದಂಭಿ, ತಸ್ಯ ಭಾವ ದಂಭಿತ್ವ, ನಾದಂಭಿತ್ವಂ ಅದಂಭಿತ್ವಂ, ಹೀಗಾದ ವಿಗ್ರಹ. ದಂಭ ಬಿಡಬೇಕದೆ, ದಂಭ ಇಲ್ಲದಿರುವಿಕೆ ಅಂತ, ದಂಭ ಇಲ್ಲದಿರುವಿಕೆ. ಅದೇ ಕನ್ನಡದಲ್ಲಿ ಜಂಭ ಅಂತ ಆಗಿಬಿಟ್ಟಿದೆ, ಜಂಭನೇ ಜಂಬ ಅಂತ ಆಗಿರೋದು, ಅದಿರಬಾರದು ಅಂತ ಹೇಳುತ್ತಾರೆ. ಏನ್ ಹೇಗಂದ್ರೆ ಅರ್ಥ, ಮಧ್ವಾಚಾರ್ಯರ ಭಾಷ್ಯ ಬಹಳ ಅಪೂರ್ವ, ಇವೆಲ್ಲ ಟೆಕ್ನಿಕಲ್ ಟರ್ಮ್ಸ್, ಇವು ಸಾಮಾನ್ಯ ಏನೋ ಸುಮ್ಮನೆ ಹೇಳ್ಬಿಡ್ತೇವೆ ಅಷ್ಟೇ, ನಾವು ಟೆಕ್ನಿಕಲಿ ಅರ್ಥ ಹೇಳುತ್ತಾರೆ ಆಚಾರ್ಯರಿಗೆ. ಜ್ಞಾತ್ವನ ಜ್ಞಾತ್ವಾದಿ ಸ್ವಾತ್ವನು ಅಲ್ಪತ್ವಂ ಮಹತ್ವ ಪ್ರದರ್ಶನ ದಂಭ, ಅಂದ್ರೆ ನಮ್ಮ ಯೋಗ್ಯತೆ ಅಷ್ಟಿಲ್ಲ ಅಂತ ಗೊತ್ತು, ಸುಮ್ಮನೆ ಜಾಸ್ತಿ ಹೇಳ್ಕೊತಾನೆ ನೋಡಿದ್ರೆ ನೋಡಿ, ಅದನ್ನ ಜಂಭ ಅಂತ ಕರೀತಾರೆ, ದಂಭ ಅಂತ ಕರೀತಾರೆ. ತನಗಿಲ್ಲ ಅಂತ ಗೊತ್ತಿದ್ರು ಕೂಡ ಇದ್ದ ಪ್ರಿಟೆಂಡ್ ಮಾಡ್ತಾನಲ್ಲ, ಅದನ್ನ ದಂಭ ಅಂತ ಕರೀತಾರೆ. ಸಾಮಾನ್ಯವಾಗಿ ಆ ಜನ ಅದನ್ನ ಬಿಡಲಿಕ್ಕಾಗೋದು, ಏನೋ ಒಂದು ಮಾಡ್ತಿರ್ತಾನೆ ಅದಕ್ಕೆ ಮೇಲೆ ದಂಭ. ಇದೆಲ್ಲ ಗುಣಗಳು ಒಂದಲ್ಲ ಒಂದು ದೇಶದ ದೋಷಗಳು ನಮ್ಮ ಇದ್ದೇ ಇರುತ್ತೆ, ಅದು ಬಿಡ್ತಾ ಹೋಗ್ಬಿಟ್ರೆ ಆಗೊಂದು ಮೇಲಕ್ಕೆ ಹೋಗ್ತಾನೆ. ಅದಂಭಿತ್ವ, ದುರ್ಯೋಧನ ಹೋದ ಕೃಷ್ಣನ ಹತ್ರ ಹೋದ, ಹೋಗಿರೋದು ಕೇಳಲಿಕ್ಕೆ, ಹೇಳಿಕೆ ಔಟ್ ಆಗ್ಬಿಟ್ಟು ಕೇಳಕ್ ಹೋಗಿದ್ದಾನೆ. ನೆಕ್ಸ್ಟ್ ಕೇಳಬಾರದೆ ಹೋದಂತೆ ಕೃಷ್ಣ ಮಲಿಸ ಮಾಡಿಬಿಟ್ಟಿದ್ದಾನಲ್ಲ, ಉಪಾಯ ಮಾಡಿದ. ನಾಹಂ ರಾಜರಾಜ ಉಪಾಸೆ ಪಾದಯೋರಿತಿ, ರಾಜರಾಜನ ಕಾಲತ್ರೆ ಹಾಕೊಂಡು ತಲೆದು ಕೊಡ್ತೆ ಅಂತ ಹೋದಂತೆ. ಹೋಗಿರೋದು ಕೇಳಲಿಕ್ಕೆ ಬದ್ ಜೋರು ಮಾಡಿದ್ರೆ ಯಾರು ಕೇಳ್ತಾರೆ ಅವನ್ನ? ಟಿಕೆಟ್ ಕೇಳಿದ, ಕೊಡಲಿಲ್ಲ, ಕಾಡಿದ ಗೊತ್ತಾದ್ರೆ ಅದರಲ್ಲೇ ಹೋಗಿ ಅಂತ ತಕ್ಷಣ ಅವನು ಟಿಕೆಟ್ ಕೊಡೋದಿಲ್ಲ, ಅದರಲ್ಲೇ ಹೋಗಿ ಯಾಕೆ ನಮ್ಗೆ ಓಡಾಡ್ತೀರಿ ಅಂದ್ಬಿಡ್ತಾನೆ ಅಷ್ಟೇ. ನಾನು ರಾಜರಾಜ ಅಂತ ಅನ್ಕೊಂಡು ಇಲ್ಲ ಬಂದು ಕೇಳಬೇಕು ನೀನೀಗ ಬಂದ್ಮೇಲೆ ರೂಪಕರ ಬರಬೇಕಾದ್ರೆ ಇಲ್ಲ, ಇದನ್ನ ಜಂಭ ಅಂತ ಕರೆಯೋದು. ಇದಿರಬಾರದು ಯಾವಾಗಲೂ ಕೂಡ ವಡಪ್ರತಿಷ್ಠೆ ಅಂತ ಅರ್ಥ. ವಡಪ್ರತಿಷ್ಠೆ ನಮ್ಮ ಕೈಬಿಡದೆ ಹೋದರೆ ಎಂದೂ ಜ್ಞಾನ ಬರಲಿಕ್ಕೆ ಸಾಧ್ಯ. ದುರ್ಯೋಧನ ಏನು ಸಿಕ್ತಾಗ? ಏನು ಸೈನ್ಯ ಸಿಕ್ತು, ಎಲ್ಲ ಕಳ್ಕೊಂಡ, 18 ದಿವಸ ಎಲ್ಲ ಕಳ್ಕೊಂಡು ಹೋಗಿಬಿಟ್ಟಾಗ. ಅರ್ಜುನ ಏನು ಮಾಡಿದ? ಪಾದದಲ್ಲಿ ಕೂತ. ಕೃತಕೃತಹೋತಿಷ್ಠ ಕೃತಾಂಜಲಿ, ಕೃಷ್ಣನ ಹತ್ರ ಹೋಗಿ ಕಾಲತ್ರ ಕೈ ಮುಕ್ಕೊಂಡು ನಿಂತ್ಕೊಂಡ. ಏನು ಆಶ್ಚರ್ಯ, ಕೃತ ಸಾರಥಿಯಾಗಿ ತಾನೇ ಬಂದ. ಎಂಥ ಕೀರ್ತಿ ಬಂತು ಅರ್ಜುನನಿಗೆ! ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾ ನೀತಿರ್ಮತಿರ್ಮಮ. ಯಾಮಟ್ಟಕ್ಕೆ ಅರ್ಜುನ ಏರ್ಬಿಟ್ಟ, ದುರ್ಯೋಧನ ಹೆಸರು ಹೇಳಿದ್ರೆ ಹಾಳಾಗ್ತೇವೆ, ಅರ್ಜುನ ಹೆಸರು ಹೇಳಿದ್ರೆ ಮೇಲಕ್ಕೆ ಹೋಗ್ತೇವೆ. ಶತ್ರುರ್ಧನಶ್ಚತಿ ಧನಂಜಯ ಕೀರ್ತನೇನ, ಇಂಥ ಮಟ್ಟ ಯಾತಕ್ಕೆ ಬಿಟ್ಟಿದ? ದಂಭ ಬಿಟ್ಟಿದ್ರಿಂದ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಶಾಂತಿ ಆರ್ಜವಂ, ಎಲ್ಲ 20 ಗುಣ ನೋಡೋ ಹೊತ್ತಿಗೆನೆ ಬಹಳ ದುಷ್ಟಾಂತ ಸಮೇತ ನೋಡಿದ್ರೆ ಅದೇ ದೊಡ್ಡದಾಗ್ತದೆ ಸಾಕಷ್ಟು. ಅದು ಬಹಳ ಮುಖ್ಯವಾದ ಭಾಗವಾದ್ದರಿಂದ ನಾಳೆ ಪೂರ್ತಿ ಬಹುಶಃ ಅದನ್ನೇ ಹೇಳಬೇಕಾದ ಪ್ರಸಂಗ ಬರಬಹುದು. ಅದೇನಂತ ಕುತೂಹಲಕಾರ ಕೇಳಿದ್ರು, ನಮ್ಮ ಶಾಸ್ತ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಕುತೂಹಲಕಾರ ಕೇಳಿದ್ರು. ನಾಳೆ ದಿವಸ ಆ ಭಾಗವನ್ನು ನೋಡಿ ಮುಂದುವರೆಸೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದ ಊಚಮಹಂ ತೇನ ದೀಯತಾಂ ಕಮಲಾ.